ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 7/2/2025. ಬಾಪ್ತಾದ ಮಧುವನ ಮಧುರ ಮಕ್ಕಳೇ, ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಜ್ಞಾನ ಮತ್ತು ಯೋಗ ಈ ಎರಡು ವಿಷಯವೇ ಬಹಳ ಮುಖ್ಯವಾಗಿದೆ. ಯೋಗ ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಬುದ್ಧಿವಂತ ಮಕ್ಕಳು ಎಂದೂ ತಮ್ಮ ಬಾಯಿಂದ ಎಂತಹ ಮಾತನ್ನು ಮಾತನಾಡಲು ಸಾಧ್ಯ ಇಲ್ಲ? ಉತ್ತರ, ನಮಗೆ ಯೋಗವನ್ನು ಕಲಿಸಿ ಅನ್ನುವ ಶಬ್ದವನ್ನು ಬುದ್ಧಿವಂತ ಮಕ್ಕಳು ಎಂದೂ ಮಾತನಾಡುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಯಾರಾದರೂ ಕಲಿಸುತ್ತಾರೇನು? ಇದು ಪಾಠಶಾಲೆಯಾಗಿದೆ. ಪಾಠಶಾಲೆ ಇರುವುದೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಯಾವುದೋ ವಿಶೇಷ ಸಮಯದಲ್ಲಿ ಇಲ್ಲಿ ನಾವು ಕುಳಿತುಕೊಳ್ಳಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ನೀವು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಓಂ ಶಾಂತಿ. ಈಗ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಆತ್ಮಿಕ ತಂದೆ ಈ ಬ್ರಹ್ಮನ ರಥದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ತಂದೆಯಾದ ನಿಮ್ಮನ್ನು ನೆನಪು ಮಾಡುವುದನ್ನು ಕಲಿಸಿ ಎಂದು ಹೇಳುವುದು ತಪ್ಪಾಗಿ ಬಿಡುತ್ತದೆ. ಅಥವಾ ಯಾವುದಾದರೂ ಸೋದರ ಸೋದರಿಯರಿಗೆ ಪರಮಾತ್ಮ ತಂದೆಯನ್ನು ನಾನು ಹೇಗೆ ನೆನಪು ಮಾಡುವುದು ಅನ್ನುವುದನ್ನು ಕಲಿಸಿ ಎಂದು ಹೇಳಿದರೆ ಇದು ತಪ್ಪಾಗುತ್ತದೆ. ನೀವು ಸಣ್ಣ ಮಕ್ಕಳಂತೂ ಅಲ್ಲ. ನಿಮಗೆ ಗೊತ್ತಿದೆ, ಇಲ್ಲಿ ಆತ್ಮವೇ ಮುಖ್ಯ ಆಗಿದೆ. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಶರೀರ ವಿನಾಶಿಯಾಗಿದೆ, ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಆತ್ಮವೇ ಶ್ರೇಷ್ಠ ಆಗಿದೆ. ಅಜ್ಞಾನ ಕಾಲದಲ್ಲಿ ಈ ಜ್ಞಾನ ಯಾರಿಗೂ ಗೊತ್ತಿರುವುದಿಲ್ಲ. ನಾನು ಆತ್ಮನಾಗಿದ್ದೇನೆ, ನಾನು ಈ ಶರೀರದ ಮೂಲಕ ಮಾತನಾಡುತ್ತಿದ್ದೇನೆ ಅನ್ನುವ ಮಾತು ಅಜ್ಞಾನ ಕಾಲದಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ. ದೇಹಾಭಿಮಾನಕ್ಕೆ ವಶಾಗಿ ಜಗತ್ತಿನ ಜನ ಹೇಳುತ್ತಾರೆ ನಾನು ಇಂತಹ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು. ಈಗ ನೀವು ಆತ್ಮ ಅಭಿಮಾನಿಗಳಾಗಿದ್ದೀರಾ. ನಿಮಗೆ ಗೊತ್ತಿದೆ, ಆತ್ಮ ಹೇಳುತ್ತಿದೆ ನಾನು ಈ ಶರೀರದ ಮೂಲಕ ಮಾತನಾಡುತ್ತೇನೆ, ನಾನು ಈ ಶರೀರದ ಮೂಲಕ ಕರ್ಮವನ್ನು ಮಾಡುತ್ತೇನೆ. ಆತ್ಮ ಪುರುಷ ಆಗಿದೆ. ಬಹಳಷ್ಟು ಮಕ್ಕಳು ಇಂತಹ ಮಾತನ್ನು ಹೇಳುವುದನ್ನು ಪರಮಾತ್ಮ ತಂದೆ ಕೇಳಿಸಿಕೊಂಡಿದ್ದಾರೆ. ಮಕ್ಕಳು ಹೇಳುತ್ತಾರೆ ನಮ್ಮನ್ನು ಯೋಗದಲ್ಲಿ ಕೂರಿಸಿ ಎಂದು. ಯೋಗವನ್ನು ಮಾಡುವ ಸಮಯದಲ್ಲಿ ಸಮ್ಮುಖದಲ್ಲಿ ಪೀಠದ ಮೇಲೆ ಒಬ್ಬರು ಕುಳಿತಿರುತ್ತಾರೆ. ನಾನು ಶಿವತಂದೆಯ ನೆನಪಿನಲ್ಲಿ ಕುಳಿತರೆ ನನ್ನನ್ನು ನೋಡಿ, ನನ್ನ ಸಮ್ಮುಖದಲ್ಲಿ ಕುಳಿತಿರುವಂತವರೂ ಕೂಡ ಶಿವತಂದೆಯನ್ನು ನೆನಪು ಮಾಡುತ್ತಾರೆ ಅನ್ನುವ ವಿಚಾರದಿಂದ ಮಕ್ಕಳು ಪೀಠದ ಮೇಲೆ ಕುಳಿತು ಯೋಗವನ್ನು ಮಾಡುತ್ತಿರುತ್ತಾರೆ. ಇಲ್ಲಿ ಕುಳಿತು ಅನ್ಯರಿಗೆ ಯೋಗವನ್ನು ಮಾಡಿಸುವುದಕ್ಕೋಸ್ಕರ ಈ ಪಾಠಶಾಲೆ ಇಲ್ಲ. ಪಾಠಶಾಲೆ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಇರುತ್ತದೆ. ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಇನ್ನು ಈ ರೀತಿ ತಿಳಿದುಕೊಳ್ಳಬೇಡಿ, ಕೇವಲ ಇಲ್ಲಿ ಕುಳಿತಾಗ ಮಾತ್ರ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನಡೆದಾಡುತ್ತಾ ತಿರುಗಾಡುತ್ತಾ ಕುಳಿತರು ನಿಂತರು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಕುಳಿತುಕೊಳ್ಳುವ ಅವಶ್ಯಕತೆ ಇಲ್ಲ. ಹೇಗೆ ಜಗತ್ತಿನಲ್ಲಿ ಕೆಲವರು ಹೇಳುತ್ತಾರೆ ರಾಮ ರಾಮ ಎಂದು ಹೇಳಿ ಎಂದು. ರಾಮ ರಾಮ ಎಂದು ಬಾಯಿಂದ ಹೇಳದೇ ಇದ್ದರೆ ಅವರು ರಾಮನನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಏನು, ಬಾಯಿಂದ ಹೇಳದೇ ಇದ್ದರೂ ಕೂಡ ಅವರು ರಾಮನನ್ನು ನೆನಪು ಮಾಡಬಹುದು. ನಡೆದಾಡುತ್ತಾ ತಿರುಗಾಡುತ್ತಾ ರಾಮನನ್ನು ಅವರು ನೆನಪು ಮಾಡಬಹುದು. ಅದೇ ರೀತಿ ನೀವು ಕೂಡ ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು. ನೀವು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪ್ರಿಯತಮ ಮತ್ತು ಪ್ರಿಯತಮೆ ವಿಶೇಷವಾಗಿ ಕುಳಿತು ಒಬ್ಬರನ್ನು ಇನ್ನೊಬ್ಬರು ಎಂದೂ ನೆನಪು ಮಾಡುವುದಿಲ್ಲ. ನೀವು ಕೆಲಸ ಕಾರ್ಯ ಎಲ್ಲವನ್ನೂ ಮಾಡಬೇಕು, ಉದ್ಯೋಗ ವ್ಯವಹಾರವನ್ನು ಮಾಡಬೇಕು. ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಯಾವುದಾದರೂ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳಬೇಕು ಎಂದು ತಿಳಿದುಕೊಳ್ಳಬೇಡಿ. ಮಕ್ಕಳಾದ ನೀವು ಗೀತೆ ಅಥವಾ ಕವಿತೆ ಮುಂತಾದದ್ದನ್ನು ಅನ್ಯರ ಸಮ್ಮುಖದಲ್ಲಿ ಹೇಳುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಗೀತೆಗಳನ್ನು ಹಾಡುವುದು, ಕವಿತೆಯನ್ನು ಹೇಳುವುದು ಇದೆಲ್ಲ ಭಕ್ತಿ ಮಾರ್ಗದ ಪದ್ಧತಿಯಾಗಿದೆ. ಜಗತ್ತಿನ ಜನ ಶಾಂತಿ ದೇವ ಎಂದು ಕರೆಯುತ್ತಾರೆ. ಶಾಂತಿ ದೇವ ಎಂದು ಕರೆದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಶಾಂತಿ ದೇವ ಎಂದು ಕರೆದು ಶ್ರೀಕೃಷ್ಣನನ್ನು ನೆನಪು ಮಾಡುವುದಿಲ್ಲ. ನಾಟಕದ ಅನುಸಾರ ಈಗ ಆತ್ಮವೇ ಅಶಾಂತ ಆಗಿದೆ. ನಾಟಕದ ಅನುಸಾರ ಈಗ ಆತ್ಮಕ್ಕೆ ಅಶಾಂತಿಯ ಅನುಭವ ಆಗುತ್ತಿದೆ. ಅಂದ ಮೇಲೆ ಆತ್ಮವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ, ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನ ಮತ್ತು ಯೋಗ ಅನ್ನುವಂತಹ ಎರಡು ಮಾತೇ ಮುಖ್ಯವಾದ ಮಾತಾಗಿದೆ. ಯೋಗ ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ನಿಮ್ಮ ಈ ಯೋಗಕ್ಕೆ ಹೋಲಿಕೆ ಮಾಡಿದರೆ ಜಗತ್ತಿನ ಜನರ ಹಠಯೋಗ ಸಂಪೂರ್ಣ ಭಿನ್ನ ಆಗಿದೆ. ನಿಮ್ಮ ಯೋಗ ರಾಜಯೋಗ ಆಗಿದೆ. ನೀವು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆಯ ಮೂಲಕ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡರೆ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಂತೆ. ಈಗ ನಿಮಗೆ ಬಹಳಷ್ಟು ಖುಷಿ ಇದೆ. ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಮಕ್ಕಳಿಗೆ ಇದೆ. ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂಪೂರ್ಣ ಪರಿಚಯವನ್ನು ನೀಡಬೇಕು. ಹೇಗೆ ಆತ್ಮ ನಕ್ಷತ್ರ ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ನಕ್ಷತ್ರ ರೂಪದಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಎಂದೂ ಯಾರೂ ಎಲ್ಲೂ ಕೇಳಿಲ್ಲ. ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ. ಆದರೆ ಅವರಿಗೆ ಪರಮ ಆತ್ಮ ಅಂದರೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಕೂಡ ಜನನ ಮರಣದಲ್ಲಿ ಬರುತ್ತಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಇಲ್ಲ, ಪರಮಾತ್ಮ ತಂದೆ ಎಂದು ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ನಾನು ಈ ಸೃಷ್ಟಿಗೆ ಹೇಗೆ ಬರುತ್ತೇನೆ ಅನ್ನುವ ಜ್ಞಾನವನ್ನು ಸ್ವಯಂ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ತ್ರಿಮೂರ್ತಿಗಳ ಬಗ್ಗೆ ಭಾರತದಲ್ಲೇ ಗಾಯನವನ್ನು ಮಾಡುತ್ತಾರೆ. ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರವನ್ನೂ ಕೂಡ ತೋರಿಸುತ್ತಾರೆ. ಬ್ರಹ್ಮ ವಿಷ್ಣು ಶಂಕರ ತ್ರಿಮೂರ್ತಿಯಾಗಿದ್ದಾರೆ ಅನ್ನುವ ಚಿತ್ರವನ್ನು ತೋರಿಸುತ್ತಾರೆ. ಶಿವ ಪರಮಾತ್ಮಾಯ ನಮಃ ಎಂದು ಗಾಯನವನ್ನು ಮಾಡುತ್ತಾರೆ. ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಕೇವಲ ತ್ರಿಮೂರ್ತಿಗಳನ್ನು ಚಿತ್ರದಲ್ಲಿ ತೋರಿಸುತ್ತಾರೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಅವಶ್ಯವಾಗಿ ಮೇಲೆ ಪರಮಾತ್ಮ ಶಿವ ತಂದೆಯ ಚಿತ್ರ ಇರಬೇಕು. ಆ ಚಿತ್ರವನ್ನು ನೋಡಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಈ ತ್ರಿಮೂರ್ತಿಗಳ ರಚಯಿತ ಕೂಡ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ರಚನೆಯ ಮೂಲಕ ಎಂದೂ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಈ ಬ್ರಹ್ಮ ತಂದೆಯ ಮೂಲಕ ನಮಗೆ ಸ್ವಲ್ಪ ಕೂಡ ಆಸ್ತಿ ಸಿಗುವುದಿಲ್ಲ. ವಿಷ್ಣುವಿನ ಬಳಿ ವಜ್ರ ವೈಡೂರ್ಯದ ಕಿರೀಟ ಇದೆ. ಶಿವ ತಂದೆಯ ಮೂಲಕ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮ ಬೆಲೆ ಬಾಳುವಂತಹ ಆತ್ಮ ಆಗುತ್ತಾರೆ. ಅಂದರೆ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮ ನಂತರ ಬೆಲೆ ಬಾಳುವಂತಹ ವಿಷ್ಣು ಆಗುತ್ತಾರೆ. ಶಿವ ತಂದೆಯ ಚಿತ್ರ ತ್ರಿಮೂರ್ತಿಯ ಚಿತ್ರದಲ್ಲಿ ಇರದೇ ಇರುವ ಕಾರಣ ಸಂಪೂರ್ಣ ಚಿತ್ರವೇ ಖಂಡಿತ ಆಗಿಬಿಟ್ಟಿದೆ. ಸರ್ವಶ್ರೇಷ್ಠ ಅಂದರೆ ಒಬ್ಬ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆ ಆಗಿದೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ. 21 ಜನ್ಮಕ್ಕೋಸ್ಕರ ನಿಮಗೆ ಆಸ್ತಿ ಸಿಗುತ್ತದೆ. ಬಲೆ ಜಗತ್ತಿನಲ್ಲಿ ಅನೇಕರು ಲೌಕಿಕ ತಂದೆಯ ಮೂಲಕ ನಮಗೆ ಈ ಆಸ್ತಿ ಸಿಕ್ಕಿದೆ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ಬೇಹದ್ದಿನ ತಂದೆಯ ಮೂಲಕ ಇಂತಹ ಪದವಿಯನ್ನು ನಾವು ಪಡೆದುಕೊಂಡಿದ್ದೇವೆ ಅನ್ನುವುದು ಸತ್ಯುಗದ ದೇವತೆಗಳಿಗೆ ಸತ್ಯುಗದಲ್ಲಿ ಗೊತ್ತಿರುವುದಿಲ್ಲ. ಬೇಹದ್ದಿನ ತಂದೆಯ ಮೂಲಕ ನಮಗೆ ಇಂತಹ ಆಸ್ತಿ ಸಿಗುತ್ತಿದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಈ ಸಮಯದಲ್ಲಿ ನೀವು ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ. ಈ ಸಮಯದ ಸಂಪಾದನೆ ಸತ್ಯುಗದಲ್ಲಿ 21 ಜನ್ಮದವರೆಗೂ ನಿಮ್ಮ ಜೊತೆಗೇ ಇರುತ್ತದೆ. ಸತ್ಯುಗದಲ್ಲಿ ದೇವತೆಗಳಿಗೆ ಈ ಜ್ಞಾನದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿರುವುದಿಲ್ಲ. ಈ ಜ್ಞಾನ ದೇವತೆಗಳಿಗೂ ಗೊತ್ತಿಲ್ಲ. ಶೂದ್ರರ ಬಳಿ ಕೂಡ ಈ ಜ್ಞಾನ ಇರುವುದಿಲ್ಲ. ದೇವತೆಗಳ ಬಳಿ ಕೂಡ ಈ ಜ್ಞಾನ ಇರುವುದಿಲ್ಲ. ಸಂಗಮ ಯುಗದ ಬ್ರಾಹ್ಮಣರಾದ ನಿಮ್ಮ ಬಳಿ ಮಾತ್ರ ಈ ಜ್ಞಾನ ಇದೆ. ಇದು ಆತ್ಮಿಕ ಜ್ಞಾನ ಆಗಿದೆ. ಆತ್ಮಿಕ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಜನ ತಿಳಿದುಕೊಂಡಿಲ್ಲ. ಡಾಕ್ಟರ್ ಆಫ್ ಫಿಲಾಸಫಿ ಎಂದು ಕರೆಯುತ್ತಾರೆ. ಡಾಕ್ಟರ್ ಆಫ್ ಸ್ಪಿರಿಚುಯಲ್ ನಾಲೆಜ್ ಕೇವಲ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಡಾಕ್ಟರ್ ಆಫ್ ಆಧ್ಯಾತ್ಮಿಕ ಜ್ಞಾನ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸರ್ಜನ್ ಎಂದು ಕರೆಯಲಾಗುತ್ತದೆ. ಸಾಧು ಸನ್ಯಾಸಿಗಳಿಗೆ ಸರ್ಜನ್ ಎಂದು ಕರೆಯುವುದಿಲ್ಲ. ವೇದಶಾಸ್ತ್ರವನ್ನು ಓದುವಂತವರು ಡಾಕ್ಟರ್ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ವೇದಶಾಸ್ತ್ರವನ್ನು ಓದುವಂತವರಿಗೆ ಡಾಕ್ಟರ್ ಎಂದು ಕರೆಯಲು ಸಾಧ್ಯ ಇಲ್ಲ. ಬಲೆ ಡಾಕ್ಟರ್ ಅನ್ನುವ ಬಿರುದನ್ನು ವೇದಶಾಸ್ತ್ರವನ್ನು ಓದುವಂತವರೂ ಪಡೆದುಕೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ಆತ್ಮಿಕ ಸರ್ಜನ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆತ್ಮಿಕ ಸರ್ಜನ್ ಆದಂತಹ ಪರಮಾತ್ಮ ತಂದೆ ಆತ್ಮಕ್ಕೆ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ. ಇನ್ನು ಉಳಿದಿದ್ದೆಲ್ಲ ಭಕ್ತಿಯಾಗಿದೆ. ಅಂದ ಮೇಲೆ ಭಕ್ತಿಯಲ್ಲಿ ಯಾರು ಡಾಕ್ಟರೇಟ್ ಅನ್ನು ಪಡೆದುಕೊಂಡಿದ್ದಾರೋ ಅಂತವರಿಗೆ ಡಾಕ್ಟರ್ ಆಫ್ ಭಕ್ತಿ ಎಂದು ಕರೆಯಬೇಕು, ಅಥವಾ ಶಾಸ್ತ್ರದ ಜ್ಞಾನವನ್ನು ನೀಡುವಂತವರು ಎಂದು ಕರೆಯಬೇಕು. ಆದರೆ ಆ ಶಾಸ್ತ್ರದ ಜ್ಞಾನದಿಂದ ಏನೂ ಲಾಭ ಆಗುವುದಿಲ್ಲ. ಶಾಸ್ತ್ರದ ಜ್ಞಾನವನ್ನು ಕೇಳುತ್ತಾ ಎಲ್ಲರೂ ಕೆಳಗಡೆ ಬೀಳುತ್ತಾ ಬರುತ್ತಾರೆ. ಅಂದ ಮೇಲೆ ಅವರಿಗೆ ನಾವು ಡಾಕ್ಟರ್ ಎಂದು ಹೇಗೆ ಕರೆಯಲು ಸಾಧ್ಯ? ಡಾಕ್ಟರ್ಗಳ ಮೂಲಕ ಅವಶ್ಯವಾಗಿ ಲಾಭ ಆಗುತ್ತದೆ. ಪರಮಾತ್ಮ ತಂದೆ ಅವಿನಾಶಿ ಜ್ಞಾನದ ಸರ್ಜನ್ ಆಗಿದ್ದಾರೆ. ಯೋಗ ಬಲದ ಮೂಲಕ ನೀವು ಸದಾಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ. ಮಕ್ಕಳಾದ ನಿಮಗೆ ಈ ಜ್ಞಾನ ಗೊತ್ತಿದೆ. ಹೊರಗಡೆ ಜಗತ್ತಿನ ಜನರಿಗೆ ಈ ಜ್ಞಾನ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಮಾತ್ಮ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಕರೆಯಲಾಗುತ್ತದೆ. ಆತ್ಮದಲ್ಲೇ ವಿಕಾರದ ಕಲ್ಮಶ ಸೇರಿಕೊಂಡಿದೆ. ಆ ವಿಕಾರದ ಕಲ್ಮಶವನ್ನು ಸಮಾಪ್ತಿ ಮಾಡಿ ಪತಿತ ಆತ್ಮರನ್ನು ಪಾವನ ಮಾಡಿ ಸದ್ಗತಿಯನ್ನು ನೀಡುವ ಶಕ್ತಿ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ. ಸರ್ವಶಕ್ತಿಗಳಿಗೆ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವಶಕ್ತಿವಂತ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸರ್ವಶಕ್ತಿಗಳಿಗೆ ಯಾವ ಮನುಷ್ಯರೂ ಅಧಿಕಾರಿಯಾಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಯಾವ ಮನುಷ್ಯರಿಗೂ ಸರ್ವಶಕ್ತಿಗಳಿಗೆ ಅಧಿಕಾರಿ ಎಂದು ಕರೆಯಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಯಾವ ಶಕ್ತಿಯನ್ನು ತೋರಿಸುತ್ತಾರೆ? ಪರಮಾತ್ಮ ತಂದೆ ತಮ್ಮ ಶಕ್ತಿಯ ಮೂಲಕ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಡಾಕ್ಟರ್ ಆಫ್ ಸ್ಪಿರಿಚುಯಲ್ ನಾಲೆಜ್ ಎಂದು ಕರೆಯಲಾಗುತ್ತದೆ. ಅಂದರೆ ಪರಮಾತ್ಮ ತಂದೆಗೆ ಡಾಕ್ಟರ್ ಆಫ್ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಡಾಕ್ಟರ್ ಆಫ್ ಫಿಲಾಸಫಿಯನ್ನು ಕಲಿತಿರುವಂತಹ ಅನೇಕ ಜನ ಮನುಷ್ಯರು ಜಗತ್ತಿನಲ್ಲಿ ಇದ್ದಾರೆ. ಆಧ್ಯಾತ್ಮಿಕ ಡಾಕ್ಟರ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆತ್ಮಿಕ ಡಾಕ್ಟರ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ಪವಿತ್ರರಾಗಿ. ನಾನೀಗ ಪವಿತ್ರ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ. ಅಂದ ಮೇಲೆ ನೀವು ಪುನಃ ಏಕೆ ಪತಿತರಾಗುತ್ತೀರಾ? ನೀವೀಗ ಪಾವನ ಆಗಿ ಎಂದೂ ಪತಿತರಾಗಬೇಡಿ. ಸರ್ವ ಆತ್ಮರಿಗೂ ಪರಮಾತ್ಮ ತಂದೆಯ ಆದೇಶ ಆಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರ ಆತ್ಮರಾಗಿ ಇರಬೇಕು. ಬಾಲ ಬ್ರಹ್ಮಚಾರಿಗಳಾಗಬೇಕು. ನಂತರ ಪುನಃ ಪವಿತ್ರ ಜಗತ್ತಿಗೆ ನೀವು ಮಾಲೀಕರಾಗಲು ಸಾಧ್ಯ. ಇಷ್ಟೊಂದು ಜನ್ಮದಿಂದ ನೀವು ಪಾಪವನ್ನು ಮಾಡಿದ್ದೀರಾ, ಅನೇಕ ಜನ್ಮದಿಂದ ಪಾಪವನ್ನು ಮಾಡಿದ್ದೀರಾ. ಈಗ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ಆ ಪಾಪ ಭಸ್ಮ ಆಗುತ್ತದೆ. ಮೂಲ ವತನದಲ್ಲಿ ಪವಿತ್ರ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ. ಪತಿತ ಆತ್ಮರು ಮೂಲ ವತನಕ್ಕೆ ಹೋಗಲು ಸಾಧ್ಯ ಇಲ್ಲ. ಬುದ್ಧಿಯಲ್ಲಿ ಈ ಜ್ಞಾನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸ್ವಯಂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇರಬೇಕು. ವಿದ್ಯಾರ್ಥಿಗಳು ಎಂದಾದರೂ ಟೀಚರ್ಗೆ ನಿಮ್ಮನ್ನು ನೆನಪು ಮಾಡುವುದನ್ನು ಕಲಿಸಿ ಎಂದು ಕೇಳುತ್ತಾರೇನು? ನೆನಪು ಮಾಡುವುದನ್ನು ಕಲಿಸುವ ಅವಶ್ಯಕತೆ ಇದೇನು? ಇಲ್ಲಿ ಯಾರಾದರೂ ಪೀಠದ ಮೇಲೆ ಕುಳಿತು ನಮಗೆ ಯೋಗವನ್ನು ಮಾಡಿಸಲಿ ಎಂದು ನೀವು ಬಯಸಬಾರದು. ಪೀಠದ ಮೇಲೆ ಯಾರಾದರೂ ಕುಳಿತಿರಲಿ ಅಥವಾ ಪೀಠದ ಮೇಲೆ ಯಾರು ಕುಳಿತುಕೊಳ್ಳದೇ ಇರಲಿ, ಯಾರೂ ಪೀಠದ ಮೇಲೆ ಕುಳಿತುಕೊಳ್ಳದೇ ಇದ್ದರೂ ಕೂಡ ಪರವಾಗಿಲ್ಲ. ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವು ಇಡೀ ದಿನ ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿರುತ್ತೀರಾ. ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ. ಆದ್ದರಿಂದ ಇಲ್ಲಿ ಯೋಗವನ್ನು ಮಾಡಲು ಮಕ್ಕಳನ್ನು ಕೂರಿಸಲಾಗುತ್ತದೆ. ಇಡೀ ದಿನ ಉದ್ಯೋಗ ವ್ಯವಹಾರದಲ್ಲಿ ತಂದೆಯ ನೆನಪನ್ನು ನೀವು ಮರೆಯುವ ಕಾರಣ ಇಲ್ಲಿ ನಿಮ್ಮನ್ನು ಯೋಗ ಮಾಡಲು ಕೂರಿಸಲಾಗುತ್ತದೆ. ಇಲ್ಲಿ 10 ನಿಮಿಷ ಅಥವಾ 15 ನಿಮಿಷ ಪರಮಾತ್ಮ ತಂದೆಯನ್ನು ಕುಳಿತು ನೆನಪು ಮಾಡಬೇಕು. ಮಕ್ಕಳಾದ ನೀವು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಅರ್ಧಕಲ್ಪದ ನಂತರ ನಮಗೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಸಿಗುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು? ಸ್ತ್ರೀಗೆ ಯಾವಾಗ ಕಂಕಣವನ್ನು ಕಟ್ಟುತ್ತಾರೋ ಆಗ ಆ ಸ್ತ್ರೀಗೆ ಹೇಳಿಕೊಡುತ್ತಾರೆ, ನಿಮ್ಮ ಪತಿ ನಿಮಗೆ ಗುರು ಆಗಿದ್ದಾರೆ, ಈಶ್ವರ ಆಗಿದ್ದಾರೆ, ನಿಮ್ಮ ಪತಿಯೇ ನಿಮಗೆ ಸರ್ವಸ್ವ ಆಗಿದ್ದಾರೆ ಎಂದು. ಆದರೆ ಆ ಪತ್ನಿ ಪುನಃ ಮಿತ್ರ ಸಂಬಂಧಿ ಗುರು ಮುಂತಾದವರನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಅಂದ ಮೇಲೆ ಅದು ದೇಹದಾರಿಗಳ ನೆನಪಾಯಿತು ತಾನೆ. ಇಲ್ಲಿ ನಿಮಗೆ ಪತಿಯರ ಪತಿಯಾದ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ನೀವೀಗ ಪತಿಯರಿಗೆ ಪತಿಯಾದಂತಹ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು. ಕೆಲವರು ಹೇಳುತ್ತಾರೆ ನಮ್ಮನ್ನು ಯೋಗದ ಬಟ್ಟಿಯಲ್ಲಿ ಕೂರಿಸಿ ಎಂದು. ಬಟ್ಟಿಯಲ್ಲಿ ಕೂರಿಸುವುದರಿಂದ ಏನು ಲಾಭ ಆಗುತ್ತದೆ? 10 ನಿಮಿಷ ನೀವು ಇಲ್ಲಿ ಬಟ್ಟಿಯಲ್ಲಿ ಕುಳಿತುಕೊಳ್ಳುತ್ತೀರಾ? 10 ನಿಮಿಷ ನೀವು ಯೋಗದಲ್ಲಿ ಕುಳಿತ ತಕ್ಷಣ 10 ನಿಮಿಷ ಕೂಡ ಏಕರಸವಾಗಿ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ. ಭಕ್ತಿ ಮಾರ್ಗದಲ್ಲೂ ಕೂಡ ಯಾರದ್ದಾದರೂ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಕುಳಿತುಕೊಂಡಿರುತ್ತಾರೆ. ಪೂಜೆಯನ್ನು ಮಾಡುವಂತಹ ಸಮಯದಲ್ಲಿ ಬುದ್ಧಿ ಬಹಳಷ್ಟು ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಯಾರು ನವದಾ ಭಕ್ತಿಯನ್ನು ಮಾಡುತ್ತಾರೋ ಅವರಿಗೆ ಮಾತ್ರ ನನಗೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಒಂದೇ ಒಂದು ಗುಂಗಿರುತ್ತದೆ. ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಸ್ಥಿತಿಯಲ್ಲೇ ಅವರು ಸ್ಥಿತ ಆಗಿರುತ್ತಾರೆ. ಅವರು ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಆಸೆಯಲ್ಲೇ ಕುಳಿತು ಭಕ್ತಿಯನ್ನು ಮಾಡುತ್ತಿರುತ್ತಾರೆ. ಒಬ್ಬ ಪರಮಾತ್ಮನ ಪ್ರೀತಿಯಲ್ಲಿ ಅವರು ತಲ್ಲೀನ ಆಗಿರುತ್ತಾರೆ. ಯಾವಾಗ ನವದಾ ಭಕ್ತಿಯನ್ನು ಮಾಡುತ್ತಾ ಒಬ್ಬ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗುತ್ತಾರೋ ಆಗ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ. ಒಬ್ಬ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗುವುದಕ್ಕೆ ನವದಾ ಭಕ್ತಿ ಎಂದು ಕರೆಯುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಕ್ತರೂ ಕೂಡ ಪ್ರಿಯತಮ ಪ್ರಿಯತಮಿಯರ ಸಮಾನ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಅಂದರೆ ಪ್ರಿಯತಮ ಆದಂತಹ ಪರಮಾತ್ಮನನ್ನು ಪ್ರಿಯತಮಿಯರಾಗಿ ಭಕ್ತರು ನೆನಪು ಮಾಡುತ್ತಿರುತ್ತಾರೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಪ್ರಿಯತಮ ಪ್ರಿಯತಮಿಯರು ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೋ ಆ ರೀತಿ ಭಕ್ತರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಪ್ರಿಯತಮ ಪ್ರಿಯತಮಿಯರು ಊಟವನ್ನು ಮಾಡುತ್ತಿದ್ದರು, ಪಾನೀಯವನ್ನು ಕುಡಿಯುತ್ತಿದ್ದರು, ಒಬ್ಬರು ಬುದ್ಧಿಯ ಮೂಲಕ ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ. ಆ ಪ್ರಿಯತಮ ಪ್ರಿಯತಮೆಯ ಮಧ್ಯದಲ್ಲಿ ವಿಕಾರದ ಮಾತು ಇರುವುದಿಲ್ಲ. ಆ ಪ್ರಿಯತಮ ಪ್ರಿಯತಮೆಗೆ ಕೇವಲ ಒಬ್ಬರ ಶರೀರದ ಬಗ್ಗೆ ಇನ್ನೊಬ್ಬರಿಗೆ ಪ್ರೀತಿ ಇರುತ್ತದೆ. ಆ ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರನ್ನು ನೋಡದೆ ಅವರಿಗೆ ಇರಲು ಸಾಧ್ಯ ಆಗುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ಒಬ್ಬ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ? ಬೀಜವನ್ನು ನೆನಪು ಮಾಡುವುದರಿಂದ ಸಂಪೂರ್ಣ ವೃಕ್ಷದ ನೆನಪು ಬರುತ್ತದೆ. ಇದು ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ. ಈಗ ಕೇವಲ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇದೆ. ಭಾರತ ದೇಶ ಚಿನ್ನದ ಯುಗ ಆಗಿತ್ತು, ಈಗ ಈ ಭಾರತ ದೇಶ ಕಬ್ಬಿಣದ ಯುಗ ಆಗಿದೆ. ಗೋಲ್ಡನ್ ಏಜ್, ಐರನ್ ಏಜ್ ಅನ್ನುವ ಇಂಗ್ಲಿಷ್ನ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ. ಇದರ ಅರ್ಥ ಎಷ್ಟು ಚೆನ್ನಾಗಿದೆ! ಆತ್ಮ ಸತ್ಯ ಚಿನ್ನ ಆಗುತ್ತದೆ, ನಂತರ ಆ ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ. ಈಗ ಆತ್ಮ ಸಂಪೂರ್ಣ ಅಸತ್ಯ ಆತ್ಮ ಆಗಿದೆ. ಆದ್ದರಿಂದ ಈ ಜಗತ್ತಿಗೆ ಕಬ್ಬಿಣದ ಯುಗ ಎಂದು ಕರೆಯಲಾಗುತ್ತದೆ. ಆತ್ಮ ಕಬ್ಬಿಣದ ಸಮಾನಾಗಿ ಕಬ್ಬಿಣದ ಯುಗದಲ್ಲಿ ನಿವಾಸವನ್ನು ಮಾಡಲು ಪ್ರಾರಂಭ ಮಾಡಿದಾಗ ಆತ್ಮದ ಆಭರಣದಂತಹ ಶರೀರ ಕೂಡ ಕಬ್ಬಿಣದ ಸಮಾನ ಆಗಿಬಿಡುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪತಿತ ಪಾವನ ಆಗಿದ್ದೇನೆ. ಪತಿತ ಪಾವನ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ, ಪತಿತ ಪಾವನ ಪರಮಾತ್ಮ ತಂದೆ ಬನ್ನಿ ಎಂದು. ಕಲ್ಪ ಕಲ್ಪದಲ್ಲೂ ನಾನು ಬಂದು ನಿಮಗೆ ಯುಕ್ತಿಯನ್ನು ತಿಳಿಸುತ್ತೇನೆ. ಮನ್ಮನಾಭವ ಮಧ್ಯಾಜೀಭವ, ಅಂದರೆ ನೀವೀಗ ಸ್ವರ್ಗಕ್ಕೆ ಮಾಲೀಕರಾಗಿ ಎಂದು ತಂದೆ ತಿಳಿಸುತ್ತಾರೆ. ಕೆಲವರು ಹೇಳುತ್ತಾರೆ ಈ ಯೋಗದಲ್ಲಿ ನನಗೆ ಬಹಳಷ್ಟು ಖುಷಿಯಾಗುತ್ತದೆ ಎಂದು. ಜ್ಞಾನದಲ್ಲಿ ನನಗೆ ಅಷ್ಟೊಂದು ಖುಷಿಯ ಅನುಭವ ಆಗುವುದಿಲ್ಲ. ಜ್ಞಾನವನ್ನು ಕೇಳಿದಾಗ ಅಷ್ಟೊಂದು ಖುಷಿಯಾಗುವುದಿಲ್ಲ, ಯೋಗದಲ್ಲಿ ನನಗೆ ಬಹಳಷ್ಟು ಖುಷಿಯಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಕೇವಲ ಅವರು ಯೋಗವನ್ನು ಮಾಡಿ ಇಲ್ಲಿಂದ ಓಡಿ ಹೋಗುತ್ತಾರೆ. ಅವರಿಗೆ ಯೋಗ ಇಷ್ಟ ಆಗುತ್ತದೆ. ಅವರು ಹೇಳುತ್ತಾರೆ ನನಗೆ ಶಾಂತಿ ಬೇಕು ಎಂದು. ಒಳ್ಳೆಯದು. ಪರಮಾತ್ಮ ತಂದೆಯನ್ನು ನೀವು ಎಲ್ಲಿ ಬೇಕಾದರೂ ಕುಳಿತು ನೆನಪು ಮಾಡಬಹುದು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಶಾಂತಿಧಾಮಕ್ಕೆ ವಾಪಸ್ ಹೋಗುತ್ತೀರಾ? ಇಲ್ಲಿ ಯೋಗವನ್ನು ಕಲಿಸುವಂತಹ ಮಾತೇ ಇಲ್ಲ, ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಇಂತಹ ಅನೇಕ ಮಕ್ಕಳಿದ್ದಾರೆ, ಅವರು ಸೆಂಟರ್ಗೆ ಹೋಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಯೋಗದಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಅವರು ಹೇಳುತ್ತಾರೆ, ನನ್ನನ್ನು ಯೋಗದ ಬಟ್ಟಿಯಲ್ಲಿ ಕೂರಿಸಿ ನನಗೆ ಯೋಗವನ್ನು ಮಾಡಿಸಿ ಎಂದು. ಅಥವಾ ಅವರು ಈ ರೀತಿ ಹೇಳುತ್ತಾರೆ, ಪರಮಾತ್ಮ ತಂದೆ ಯೋಗದ ಬಟ್ಟಿಯಲ್ಲಿ ಕುಳಿತುಕೊಳ್ಳುವಂತಹ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದಾರೆ, ಆದ್ದರಿಂದ ನೀವು ಯೋಗವನ್ನು ಮಾಡಿಸಿ ಎಂದು ಸಹೋದರಿಯರಿಗೆ ಹೇಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇರುವುದಕ್ಕಿಂತ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೂ ಕೂಡ ಒಳ್ಳೆಯದೇ. ಒಂದು ವೇಳೆ ಕೆಲಸ ಕಾರ್ಯವನ್ನು ಮಾಡುತ್ತಾ ನಿಮಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗದೇ ಇದ್ದರೆ ಒಂದು ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೂ ಕೂಡ ಒಳ್ಳೆಯದೇ. ನೀವು ಒಂದು ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಮಾತ್ಮ ತಂದೆ ಎಂದೂ ಕೂಡ ಈ ರೀತಿ ನನ್ನನ್ನು ನೆನಪು ಮಾಡಬೇಡಿ ಎಂದು ನಿಮಗೆ ಹೇಳುವುದಿಲ್ಲ. ಅಂದರೆ ಒಂದೇ ಸ್ಥಾನದಲ್ಲಿ ಕುಳಿತು ನನ್ನನ್ನು ನೆನಪು ಮಾಡಬೇಡಿ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ. ಬಲೆ ಒಂದು ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಬಲೆ ನೀವು ರಾತ್ರಿ ಪೂರ್ತಿ ಕುಳಿತು ತಂದೆಯನ್ನು ನೆನಪು ಮಾಡಿ. ಆದರೆ ನೀವು ಕೇವಲ ಕುಳಿತು ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನಷ್ಟೇ ಮಾಡಿಕೊಂಡರೆ ಸಾಕಾಗುವುದಿಲ್ಲ. ಕೇವಲ ರಾತ್ರಿಯ ಸಮಯದಲ್ಲಷ್ಟೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಸಾಕಾಗುವುದಿಲ್ಲ. ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಕೆಲಸ ಕಾರ್ಯವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳುವಂತಹ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ. ಬುದ್ಧಿ ಗಳಿಗೆ ಗಳಿಗೆಗೂ ಬೇರೆ ಬೇರೆ ಕಡೆ ಓಡೋಡಿ ಹೋಗುತ್ತಿರುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಬುದ್ಧಿ ಬೇರೆ ಬೇರೆ ಕಡೆ ಓಡಿ ಹೋಗುತ್ತಿರುತ್ತದೆ. ಪುನಃ ಭಕ್ತಿ ಮಾರ್ಗದಲ್ಲಿ ಬುದ್ಧಿ ಬೇರೆ ಕಡೆ ಹೋದಾಗ ಅವರು ಸ್ವಯಂಗೆ ಸ್ವಯಂ ಚೂಟಿಕೊಳ್ಳುತ್ತಾರೆ, ಅಂದರೆ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ. ಯಾರು ಸತ್ಯ ಭಕ್ತರಾಗಿರುತ್ತಾರೋ ಅವರು ತಮ್ಮ ಜೀವನದಲ್ಲಿ ಈ ರೀತಿ ಸ್ವಯಂಗೆ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ. ಅಂದ ಮೇಲೆ ಇಲ್ಲಿ ನೀವು ಸ್ವಯಂನ ಜೊತೆಗೆ ಸ್ವಯಂ ಈ ರೀತಿ ಮಾತನ್ನು ಮಾತನಾಡಿಕೊಳ್ಳಬೇಕು. ನಾನು ಏಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲಿಲ್ಲ? ಏಕೆ ನನಗೆ ತಂದೆಯ ನೆನಪು ಬರಲಿಲ್ಲ? ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾನು ಹೇಗೆ ವಿಶ್ವಕ್ಕೆ ಮಾಲೀಕ ಆಗಲು ಸಾಧ್ಯ? ಪ್ರಿಯತಮ ಪ್ರಿಯತಮೆಯರು ಒಬ್ಬರು ಇನ್ನೊಬ್ಬರ ಹೆಸರು ರೂಪದಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಇಲ್ಲಿ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನಾನು ಆತ್ಮನಾಗಿದ್ದೇನೆ, ಈ ಶರೀರವೇ ಬೇರೆ ಆಗಿದೆ, ಆತ್ಮನಾದ ನಾನೇ ಬೇರೆ ಆಗಿದ್ದೇನೆ. ಶರೀರದಲ್ಲಿ ಪ್ರವೇಶವನ್ನು ಮಾಡಿ ಆತ್ಮನಾದ ನಾನು ಕರ್ಮವನ್ನು ಮಾಡಬೇಕಾಗುತ್ತದೆ. ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ, ಅವರು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಬಾಬಾ ನನಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಎಂದು. ಪರಮಾತ್ಮ ತಂದೆ ಕೇಳುತ್ತಾರೆ, ಈಗ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನೀವು ಏನನ್ನು ಮಾಡುತ್ತೀರಾ? ಪರಮಾತ್ಮ ತಂದೆಯಂತೂ ಬಿಂದು ರೂಪದಲ್ಲಿ ಇದ್ದಾರೆ. ಒಳ್ಳೆಯದು. ಕೆಲವರು ಹೇಳುತ್ತಾರೆ ನನಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗಬೇಕು ಎಂದು. ಶ್ರೀಕೃಷ್ಣನ ಚಿತ್ರ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ ತಾನೆ? ಆ ಚಿತ್ರ ಜಡ ಚಿತ್ರ ಆಗಿದೆ. ಸಾಕ್ಷಾತ್ಕಾರದಲ್ಲಿ ಪುನಃ ಚೈತನ್ಯದಲ್ಲಿ ಶ್ರೀಕೃಷ್ಣನನ್ನು ನೋಡುತ್ತೀರಾ? ಸಾಕ್ಷಾತ್ಕಾರದಲ್ಲಿ ಚೈತನ್ಯದಲ್ಲಿ ಕೃಷ್ಣನನ್ನು ನೋಡಿದರೂ ಕೂಡ ಏನು ಲಾಭ ಆಯಿತು? ಸಾಕ್ಷಾತ್ಕಾರದ ಮೂಲಕ ಯಾವ ಲಾಭವೂ ಆಗುವುದಿಲ್ಲ. ಈಗ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ಆತ್ಮ ಪವಿತ್ರ ಆಗುತ್ತದೆ. ನಾರಾಯಣನ ಸಾಕ್ಷಾತ್ಕಾರ ಆದ ತಕ್ಷಣ ನೀವು ನಾರಾಯಣ ಆಗಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ ಲಕ್ಷ್ಮೀ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ. ಆದರೆ ಶಿಕ್ಷಣವನ್ನು ಕಲಿಯದೆ ಲಕ್ಷ್ಮೀ ನಾರಾಯಣ ಆಗಲು ಸಾಧ್ಯ ಇಲ್ಲ. ನೀವೀಗ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಿ, ಆಗ ಲಕ್ಷ್ಮೀ ನಾರಾಯಣ ಆಗುತ್ತೀರಾ? ಲಕ್ಷ್ಮೀ ನಾರಾಯಣ ಆಗುವ ಮಾತಿನಲ್ಲಿ ಪರಿಶ್ರಮ ಇದೆ. ಪಾಸ್ ವಿತ್ ಆನರ್ ಆಗಬೇಕು, ಆಗ ಧರ್ಮರಾಜನ ಮೂಲಕ ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ. ಎಲ್ಲರಿಗಿಂತ ಅತಿ ಹೆಚ್ಚು ಅನನ್ಯ ಮಗು ಆದಂತಹ ಬ್ರಹ್ಮಾ ತಂದೆ ಇಲ್ಲಿ ನಿಮ್ಮ ಜೊತೆಗೆ ಇದ್ದಾರೆ. ಬ್ರಹ್ಮಾ ತಂದೆ ಹೇಳುತ್ತಾರೆ, ನೀವು ಈ ಪುರುಷಾರ್ಥದ ಮಾರ್ಗದಲ್ಲಿ ನನಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಬಹುದು, ಏಕೆಂದರೆ ಬ್ರಹ್ಮಾ ತಂದೆಯ ತಲೆಯ ಮೇಲೆ ಬಹಳಷ್ಟು ಜವಾಬ್ದಾರಿಯ ಹೊರೆಯಿದೆ. ಇಡೀ ದಿನ ಬ್ರಹ್ಮಾ ತಂದೆ ಎಷ್ಟೊಂದು ವಿಚಾರವನ್ನು ಮಾಡಬೇಕಾಗುತ್ತದೆ. ಬ್ರಹ್ಮಾ ತಂದೆಯ ತಲೆ ಮೇಲೆ ಬಹಳಷ್ಟು ಹೊರೆ ಇರುವ ಕಾರಣ ಬ್ರಹ್ಮ ತಂದೆ ಇಡೀ ದಿನ ಬಹಳಷ್ಟು ಮಕ್ಕಳ ಬಗ್ಗೆ ವಿಚಾರವನ್ನು ಮಾಡಬೇಕಾಗುತ್ತದೆ. ಅಂದ ಮೇಲೆ ಬ್ರಹ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ. ಭೋಜನವನ್ನು ಸ್ವೀಕಾರ ಮಾಡುವಾಗ ಸ್ವಲ್ಪ ಸಮಯ ಪರಮಾತ್ಮ ತಂದೆಯ ನೆನಪಿರುತ್ತದೆ, ಪುನಃ ನಾನು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ಶಿವ ತಂದೆ ಮತ್ತು ನಾನು ಇಬ್ಬರೂ ಒಟ್ಟಿಗೆ ವಾಕಿಂಗ್ ಮಾಡುತ್ತಿದ್ದೇವೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ವಾಕಿಂಗ್ ಮಾಡುತ್ತಾ ಮಾಡುತ್ತಾ ನಾನು ಶಿವ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ಏಕೆಂದರೆ ಶಿವ ತಂದೆ ಜಾರಿ ಹೋಗುವಂತಹ ವಸ್ತು ಆಗಿದ್ದಾರೆ. ಶಿವ ತಂದೆಯ ನೆನಪು ಗಳಿಗೆ ಗಳಿಗೆಗೂ ಜಾರಿ ಹೋಗುತ್ತದೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ನೆನಪಿನ ಮೂಲಕ ಆತ್ಮ ಪವಿತ್ರ ಆಗುತ್ತದೆ. ಅನೇಕರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪ್ರದರ್ಶನದ ಮೂಲಕ ಎಷ್ಟೊಂದು ಜನ ಪ್ರಜೆಗಳು ತಯಾರಾಗುತ್ತಾರೆ. ನೀವು ಒಬ್ಬೊಬ್ಬರು ಲಕ್ಷಾಂತರ ಆತ್ಮರ ಸೇವೆಯನ್ನು ಮಾಡುತ್ತೀರಾ. ಪುನಃ ನೀವು ಸ್ವಯಂನ ಸ್ಥಿತಿಯನ್ನು ಕೂಡ ಅಷ್ಟು ಶ್ರೇಷ್ಠವಾಗಿ ಇಟ್ಟುಕೊಳ್ಳಬೇಕು. ನೀವು ಲಕ್ಷಾಂತರ ಆತ್ಮರ ಸೇವೆಯನ್ನು ಮಾಡುತ್ತೀರಾ ಅಂದ ಮೇಲೆ ಪುನಃ ನಿಮ್ಮ ಸ್ಥಿತಿ ಕೂಡ ಅಷ್ಟೇ ಶ್ರೇಷ್ಠ ಆಗಿರಬೇಕು. ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನಿಮ್ಮ ಈ ಶರೀರ ಇರುವುದಿಲ್ಲ. ಮುಂದೆ ಹೋದಂತೆ ನೀವೇ ತಿಳಿದುಕೊಳ್ಳುತ್ತೀರಾ, ಈಗ ಜೋರಾಗಿ ಯುದ್ಧ ನಡೆಯುತ್ತದೆ. ನಂತರ ಎಲ್ಲರೂ ನಮ್ಮ ಬಳಿ ಓಡೋಡಿ ಬರುತ್ತಾರೆ. ಯಾವಾಗ ಯುದ್ಧ ಪ್ರಾರಂಭ ಆಗುತ್ತದೆಯೋ ಆಗ ಅನೇಕರು ನಿಮ್ಮ ಬಳಿ ಬರುತ್ತಾರೆ. ಆಗ ನಿಮ್ಮ ಮಹಿಮೆ ಬಹಳಷ್ಟು ಜಾಸ್ತಿಯಾಗುತ್ತದೆ. ಅಂತ್ಯದಲ್ಲಿ ಸನ್ಯಾಸಿಗಳು ಕೂಡ ನಿಮ್ಮ ಬಳಿ ಬರುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ. ಆದರೆ ಮುಕ್ತಿಧಾಮಕ್ಕೆ ಹೋಗುವಂತಹ ಪಾತ್ರ ಸನ್ಯಾಸಿಗಳ ಪಾತ್ರ ಆಗಿದೆ. ಮುಕ್ತಿಧಾಮಕ್ಕೆ ಹೋಗುವುದು ಮಾತ್ರ ಸನ್ಯಾಸಿಗಳ ಪಾತ್ರದಲ್ಲಿ ಫಿಕ್ಸ್ ಆಗಿದೆ. ಸನ್ಯಾಸಿಗಳು ಈ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲ. ನೀವೀಗ ಎಲ್ಲಾ ಆತ್ಮರಿಗೂ ಪರಮಾತ್ಮ ತಂದೆಯ ಈ ಸಂದೇಶವನ್ನು ತಲುಪಿಸಬೇಕು. ಪತ್ರಿಕೆಯ ಮೂಲಕ ಅನೇಕರು ಈ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಎಷ್ಟೊಂದು ಹಳ್ಳಿ ಇದೆ. ನೀವೀಗ ಎಲ್ಲರಿಗೂ ಸಂದೇಶವನ್ನು ತಲುಪಿಸಬೇಕು. ನೀವೀಗ ಸಂದೇಶಗಳಾಗಿದ್ದೀರಾ. ನೀವು ಮೆಸೆಂಜರ್ ಆಗಿದ್ದೀರಾ. ಪತಿತರಿಂದ ಪಾವನರನ್ನಾಗಿ ಮಾಡುವಂತವರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರು ಪತಿತರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಧರ್ಮಸ್ಥಾಪಕರು ಯಾರನ್ನಾದರೂ ಪಾವನರನ್ನಾಗಿ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಧರ್ಮಸ್ಥಾಪಕರ ಮೂಲಕ ಕೇವಲ ಆ ಧರ್ಮ ವೃದ್ಧಿಯಾಗುತ್ತದೆ. ಧರ್ಮಸ್ಥಾಪಕರು ಅನ್ಯರಿಗೆ ವಾಪಸ್ ಹೋಗುವ ಮಾರ್ಗವನ್ನು ಹೇಗೆ ತಿಳಿಸಲು ಸಾಧ್ಯ? ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಮಕ್ಕಳಾದ ನೀವು ಅವಶ್ಯವಾಗಿ ಪವಿತ್ರರಾಗಬೇಕು. ಬಹಳಷ್ಟು ಜನ ಮಕ್ಕಳು ಇಂಥವರಿದ್ದಾರೆ, ಅವರು ಪವಿತ್ರರಾಗಿ ಇರುವುದಿಲ್ಲ. ಕಾಮವಿಕಾರ ಮಹಾಶತ್ರು ಆಗಿದೆ. ಒಳ್ಳೊಳ್ಳೆ ಮಕ್ಕಳು ಕೂಡ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಕೆಟ್ಟ ದೃಷ್ಟಿ ಕಾಮವಿಕಾರದ ಅಂಶ ಆಗಿದೆ. ಕೂದೃಷ್ಟಿ ಕೂಡ ಕಾಮವಿಕಾರದ ಅಂಶವೇ ಆಗಿದೆ. ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಂಡರೆ ಅದು ಕೂಡ ಕಾಮವಿಕಾರ ಆಗಿದೆ. ಈ ಕಾಮವಿಕಾರ ಬಹಳ ದೊಡ್ಡ ಅಸುರ ಆಗಿದೆ. ಕಾಮವಿಕಾರ ಬಹಳ ದೊಡ್ಡ ರಾಕ್ಷಸ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಾಮವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಿ, ಆಗ ನೀವು ಜಗಜ್ಜೀತರಾಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕೆಲಸ ಕಾರ್ಯವನ್ನು ಮಾಡುತ್ತಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಅಥವಾ ಪಾವನ ಹೊಸ ಜಗತ್ತಿಗೆ ಮಾಲೀಕರಾಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು. ಸೆಕೆಂಡ್ ಪಾಯಿಂಟ್, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅನೇಕರ ಸೇವೆಯನ್ನು ಮಾಡಬೇಕು. ಅನೇಕರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು. ಸಂದೇಶಿಗಳಾಗಿ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಲುಪಿಸಬೇಕು. ಇಂದಿನ ವರದಾನ ಆಗಿದೆ. ಸ್ನೇಹದ ಮಡಿಲಿನಲ್ಲಿ ಆಂತರಿಕ ಸುಖ ಮತ್ತು ಸರ್ವಶಕ್ತಿಯ ಅನುಭವವನ್ನು ಮಾಡುವಂತಹ ಯಥಾರ್ಥ ಪುರುಷಾರ್ಥಿಗಳಾಗಿ ಯಾರು ಯಥಾರ್ಥ ಪುರುಷಾರ್ಥಿಗಳಾಗಿದ್ದಾರೋ ಅವರು ಎಂದು ಪರಿಶ್ರಮದ ಅನುಭವವನ್ನು ಮಾಡುವುದಿಲ್ಲ ಅಥವಾ ಸುಸ್ತಿನ ಅನುಭವವನ್ನು ಮಾಡುವುದಿಲ್ಲ. ಸದಾ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನಾಗಿರುತ್ತಾರೆ. ಅವರು ಸಂಕಲ್ಪದಿಂದಲೂ ಪರಮಾತ್ಮ ತಂದೆಗೆ ಸಮರ್ಪಿತ ಆಗಿರುವ ಕಾರಣ ಬಾಪ್ತಾದ ನನ್ನನ್ನು ನಡೆಸುತ್ತಿದ್ದಾರೆ ಎಂದು ಅವರು ಅನುಭವವನ್ನು ಮಾಡುತ್ತಾರೆ. ಪರಿಶ್ರಮದ ಕಾಲಿನಿಂದ ನಾನು ನಡೆಯುತ್ತಿದ್ದೇನೆ ಎಂದು ಅವರು ತಿಳಿದುಕೊಳ್ಳುವುದಿಲ್ಲ. ಆದರೆ ಪರಮಾತ್ಮ ತಂದೆಯ ಸ್ನೇಹದ ಮಡಿಲು ನನ್ನನ್ನು ನಡೆಸುತ್ತಿದೆ, ತಂದೆಯ ಸ್ನೇಹದ ಮಡಿಲಿನಲ್ಲಿ ಕುಳಿತು ನಾನು ನಡೆಯುತ್ತಿದ್ದೇನೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಸ್ನೇಹದ ಮಡಿಲಿನಲ್ಲಿ ಸರ್ವ ಪ್ರಾಪ್ತಿಯ ಅನುಭವ ಆಗುವ ಕಾರಣ ಅವರು ನಡೆಯುತ್ತಿರುವುದಿಲ್ಲ, ಆದರೆ ಸದಾ ಖುಷಿಯ ಅನುಭವದಲ್ಲಿ ಹಾರುತ್ತಿರುತ್ತಾರೆ, ಆಂತರಿಕ ಸುಖದ ಅನುಭವದಲ್ಲಿ ಹಾರುತ್ತಿರುತ್ತಾರೆ, ಸರ್ವಶಕ್ತಿಯ ಅನುಭವದಲ್ಲಿ ಹಾರುತ್ತಿರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ. ನಿಶ್ಚಯ ಅನ್ನುವ ಫೌಂಡೇಶನ್ ಪಕ್ಕ ಆಗಿದ್ದರೆ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗುತ್ತದೆ. ಸ್ವತಃ ಶ್ರೇಷ್ಠ ಜೀವನದ ಅನುಭವವನ್ನು ಮಾಡುವುದಕ್ಕೋಸ್ಕರ ನಿಶ್ಚಯದ ಫೌಂಡೇಶನ್ ಪಕ್ಕ ಆಗಿರಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಅನೇಕತೆಯಲ್ಲಿ ಏಕತೆ ಅಂದರೆ ಪ್ರತ್ಯಕ್ಷದಲ್ಲಿ ಅನೇಕ ಭಾಷೆ, ಅನೇಕ ದೇಶ, ಅನೇಕ ರೂಪ, ಅನೇಕ ಬಣ್ಣ ಇದ್ದರೂ ಕೂಡ ಅನೇಕತೆಯ ಮಧ್ಯದಲ್ಲಿ ಎಲ್ಲರ ಮನಸ್ಸಿನಲ್ಲೂ ಏಕತೆ ಇದೆ. ಏಕೆಂದರೆ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ. ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವಂತವರು ನಾವಾಗಿದ್ದೇವೆ. ಅನೇಕ ಭಾಷೆ ಇದ್ದರೂ ಕೂಡ ಮನಸ್ಸಿನ ಗೀತೆ ಒಂದೇ ಆಗಿದೆ, ಮನಸ್ಸಿನ ಭಾಷೆ ಒಂದೇ ಆಗಿದೆ. ಆದ್ದರಿಂದ ನಮ್ಮೆಲ್ಲರ ಮಧ್ಯದಲ್ಲಿ ಏಕತೆ ಇದೆ. ಒಳ್ಳೆಯದು. ಓಂ ಶಾಂತಿ.